ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ, ನನ್ನ ಆಲೋಚನೆ ಎಲ್ಲ ಬಲ್ಲವನಾಗಿರುತ್ತೀ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ, ನನ್ನ ಆಲೋಚನೆ ಎಲ್ಲ ಬಲ್ಲವನಾಗಿರುತ್ತಿ.
ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ರೌದ್ರವೆಂಬ ದ್ರಾಕ್ಷ ಗೊಂಚಲುಗಳನ್ನು ಕುಯಿ. ಆತ್ಮೀಯ ಪ್ರಿಯ ಕೇಳುಗಳೇ, ನಾವು ಕಳೆದ ಸಂಚಿಕೆಯಲ್ಲಿ ಆ ಒಂದು ಮಾಗಿದಂತಹ ಪೈರು ಕುಯಿಲಿಗೆ ಬಂದಿದೆ, ಅದನ್ನು ಕುಯಿ ಅಂದು ದೇವರು ದೇವದೂತನಿಗೆ ಹೇಳುವಂಥವನಾಗಿದ್ದಾನೆ. ಅದು ಯಾರನ್ನು ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ ನೀತಿವಂತರನ್ನು ಸೂಚಿಸುವಂಥದ್ದಾಗಿದೆ. ಅವರು ಪರಿಪೂರ್ಣವಾದಂತಹ ದೇವರ ಗುಣಗಳನ್ನು ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಆ ಹಿಂಗಾರು ಮಳೆಯಂತಹ ಪರಿಶುದ್ಧಾತ್ಮನಿಂದ ಅವರು ತುಂಬಿದವರಾಗಿ ಈ ಲೋಕಕ್ಕೆ ಸುವಾರ್ತೆಯನ್ನು ಸಾರಿ ಕ್ರಿಸ್ತನ ಗುಣಗಳನ್ನು ಈ ಲೋಕದಲ್ಲಿ ಪ್ರತಿಬಿಂಬಿಸಿ ಕತ್ತಲೆಯ ಲೋಕದಲ್ಲಿ ಬೆಳಕಾಗಿ ಜೀವಿಸುವಂಥ ಜನಗಳನ್ನು ಸೂಚಿಸುವಂಥದ್ದಾಗಿದೆ. ಆದರೆ ಎರಡನೆಯದಾಗಿ ನಾವು ನೋಡುವಂತಹ ವಿಚಾರ ಏನೆಂದರೆ, ಈ ದ್ರಾಕ್ಷ ಗೊಂಚಲು ಸಹ ಅದು ಮಾಗಿದೆ, ಅದನ್ನು ತೊಟ್ಟಿಯಲ್ಲಾಕಿ ತುಳಿಯುವಂತೆ ದೇವರು ದೇವದೂತನಿಗೆ ತಿಳಿಸುವಂಥವನಾಗಿದ್ದಾನೆ. ಇದು ಯಾರನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅನ್ನುವುದನ್ನು ನಾವು ಈ ದಿನದಲ್ಲಿ ನೋಡುವವರಾಗಿದ್ದೇವೆ. ದೇವರ ವಾಕ್ಯ ಪ್ರಕಟಣೆ ಪುಸ್ತಕ 14:17-20 ನಾವು ನೋಡುವುದಾದರೆ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಮತ್ತೊಬ್ಬ ದೂತನು ಪರಲೋಕದಲ್ಲಿರುವ ದೇವಾಲಯದೊಳಗಿಂದ ಬಂದನು, ಅವನಲ್ಲಿ ಸಹ ಹದವಾದ ಕುಡುಗಲು ಇತ್ತು. ತರುವಾಯ ಬೆಂಕಿಗೆ ಅಧಿಕಾರಿಯಾದ ಇನ್ನೊಬ್ಬ ದೂತನು ಯಜ್ಞವೇದಿಯ ಬಳಿಯಿಂದ ಬಂದು ಆ ಹದವಾದ ಕುಡುಗಲಿನವನಿಗೆ, ನಿನ್ನ ಹದವಾದ ಕುಡುಗಲನ್ನು ಹಾಕಿ ಭೂಮಿಯ ದ್ರಾಕ್ಷಿ ಗೊಂಚಲನ್ನು ಕುಯಿ, ಅದರ ಹಣ್ಣುಗಳು ಪೂರಾ ಮಾಗಿವೆ ಎಂದು ಮಹಾಶಬ್ದದಿಂದ ಕೂಗಿದನು. ಆಗ ಆ ದೂತನು ತನ್ನ ಕುಡುಗಲನ್ನು ಭೂಮಿಗೆ ಹಾಕಿ ಭೂಮಿಯ ದ್ರಾಕ್ಷೆ ಬಳಿಯ ಹಣ್ಣನ್ನು ಕುಯ್ದು ದೇವರ ರೌದ್ರವೆಂಬ ದೊಡ್ಡ ತೊಟ್ಟಿಯಲ್ಲಿ ಹಾಕಿದನು. ಅದನ್ನು ಪಟ್ಟಣದ ಹೊರಗೆ ಆ ತೊಟ್ಟಿಯಲ್ಲಿ ತುಳಿದರು. ಆ ತೊಟ್ಟಿ ಒಳಗಿಂದ ರಕ್ತವು ಹೊರಟು ಕುದುರೆಗಳ ಕಡಿವಾಣಗಳನ್ನು ಮುಟ್ಟುವಷ್ಟು ಆಳವಾಗಿ 200 ಮೈಲಿ ದೂರ ಹರಿಯಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತಾಗಿದೆ. ಈ ವಾಕ್ಯವನ್ನು ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸೃಷ್ಟಿಕರ್ತನೇ, ನೀತಿಯುಳ್ಳ ತಂದೆಯೇ, ನಿತ್ಯನಾದಂಥ ಸ್ವಾಮಿ, ಮತ್ತೊಂದು ಆವರ್ತಿ ರಾಜ, ನಿನ್ನ ಮಕ್ಕಳಾಗಿ ನಿನ್ನ ಪಾದದ ಬಳಿಗೆ ನಾವು ಬಂದಿದ್ದೇವೆ. ನಾವು ಪಾಪಿಗಳು ಸ್ವಾಮಿ ಈ ಲೋಕದಲ್ಲಿ. ನಮ್ಮ ಪಾಪ ಅಕ್ರಮಗಳು ನಿನ್ನ ಮುಂದೆ ಇದೆ ಸ್ವಾಮಿ. ನಿನ್ನ ಒಬ್ಬನೇ ಮಗನಾದಂಥ ಯೇಸು ಸ್ವಾಮಿಯ ರಕ್ತದ ಮುಖಾಂತರವಾಗಿ ನಮ್ಮ ಎಲ್ಲ ಪಾಪ ಅಕ್ರಮಗಳನ್ನು ತೊಳೆದು ಶುದ್ಧೀಕರಿಸಿ ಈ ವಾಕ್ಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಹಾಗೆ ನಮ್ಮ ಮನ ಕಣ್ಣುಗಳನ್ನು ತೆಗೆ ಸ್ವಾಮಿ. ಆ ನಿಟ್ಟಿನಲ್ಲಿ ಕೊನೆ ಕಾಲದಲ್ಲಿ ತಿಳಿಸುವಂತಹ ಈ ಸುವಾರ್ತೆಯ ಅರ್ಥವನ್ನು ಅರ್ಥ ಮಾಡಿಕೊಂಡು ನಿನ್ನ ಪರಲೋಕ ರಾಜ್ಯಕ್ಕೆ ನಾವು ಬಾಧ್ಯಸ್ಥರಾಗುವ ಹಾಗೆ ನಮಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಈ ಕೊನೆ ಕಾಲದಲ್ಲಿ ದೇವರು ಅನೀತಿವಂತರಿಗೆ ಮಾಡುವಂತಹ ದಂಡನೆ ಬಗ್ಗೆ ನಾವು ನೋಡುವಂಥವರಾಗಿದ್ದೇವೆ. ಯಾರೆಲ್ಲರೂ ಸಹ ಈ ಒಂದು ಪ್ರೀತಿಯ ಸುವಾರ್ತೆಯನ್ನು ಅಂಗೀಕರಿಸದೆ ದೇವರಿಗೆ ವಿರುದ್ಧವಾಗಿ ನಿಂತು ಈ ಮೃಗದ ಮುದ್ರೆಯನ್ನು ಹಾಕಿಸಿಕೊಂಡು ಸೈತಾನನನ್ನು ಆತನ ತಪ್ಪಾದಂಥ ಕಾರ್ಯಗಳನ್ನು ಹಿಂಬಾಲಿಸುವಂಥವರಾಗಿದ್ದಾರೋ ಅವರ ಮೇಲೆ ದೇವರು ಈ ರೌದ್ರ ಅಂತಕ್ಕಂತಹ ಕೋಪವನ್ನು ಸುರಿಸುವಂಥವನಾಗಿದ್ದಾನೆ. ನಾವು ನೋಡಿದೆವು ಪ್ರಕಟಣೆ ಪುಸ್ತಕ 14:14-16 ತನಕ ನೀತಿವಂತರನ್ನು ಪರಲೋಕ ರಾಜ್ಯದ ಸುಗ್ಗಿಯ ಕಾಲದ ಬಗ್ಗೆ ತಿಳಿಸುವಂಥದ್ದಾಗಿದೆ. ಗೋಧಿಯನ್ನು ಕಣಜಕ್ಕೆ ತುಂಬುವುದರ ವಿಷಯ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ಕ್ರಿಸ್ತನು ಕುರಿ ಮತ್ತು ಹಾಡನ್ನು, ದೇವರ ಮುದ್ರೆಯನ್ನು ಹೊಂದಿದವರನ್ನು ಮೃಗದ ಮುದ್ರೆಯನ್ನು ಹೊಂದಿದವರನ್ನು ಬೇರ್ಪಡಿಸುವ ವಿಚಾರದ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ಮುಂದೆ ತಿಳಿಸ್ತಕ್ಕಂಥದ್ದು ಏನೆಂದರೆ, ಭೂಮಿಯ ಪೈರು ಮಾಗಿ ಒಣಗಿದೆ, ಕುಯ್ಯುವ ಕಾಲ ಬಂತು, ನಿನ್ನ ಕುಡುಗಲನ್ನು ಹಾಕಿ ಕುಯಿ ಎಂದು ಮಹಾಶಬ್ದದಿಂದ ಕೂಗಿದನು ಎಂಬುದಾಗಿ ತಿಳಿಸುತ್ತದೆ. ಅಂದರೆ ನೀತಿವಂತರು ಸಂಪೂರ್ಣವಾಗಿ ದೇವರ ಗುಣವನ್ನು ಪ್ರತಿಬಿಂಬಿಸಿ ಕ್ರಿಸ್ತನಿಗೋಸ್ಕರ ನಿಂತುಕೊಂಡವರಾಗಿ ದೇವರು ಅವರನ್ನು ಪರಲೋಕ ರಾಜ್ಯದ ಕಣಜಕ್ಕೆ ಸೇರಿಸುವ ಸಮಯದ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಅದೇ ರೀತಿಯಲ್ಲಿ ಎರಡನೆಯದಾಗಿ ಹದವಾದ ಕುಡುಗಲನ್ನು ಹಾಕಿ ಭೂಮಿಯ ದ್ರಾಕ್ಷ ಗೊಂಚಲನ್ನು ಕುಯಿ, ಅದರ ಹಣ್ಣುಗಳು ಪೂರವಾಗಿವೆ ಮಾಗಿವೆ ಎಂದು ಮಹಾಶಬ್ದದಿಂದ ಕೂಗಿದನು ಅನ್ನುವಂಥದ್ದು ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ, ಇದು ನಾವು ಸತ್ಯವೇದದಲ್ಲಿ ನೋಡುವುದಾದರೆ ಅನೀತಿವಂತರ ಪಾಪವು ಅತಿ ಹೆಚ್ಚಾಗಿ ಒಂದು ಹಂತವನ್ನ ಮೀರಿ, ಎಂದರೆ ಅವರ ಪಾಪದ ಪಾತ್ರೆ ಪೂರ್ಣವಾಗಿ ತುಂಬಿದೆ. ಆದ್ದರಿಂದ ದೇವರು ಈ ಲೋಕವನ್ನು ನೋಡುವಂತೆವನಾಗಿದ್ದಾನೆ. ದೇವರು ತನ್ನ ರೌದ್ರವೆಂಬ ದೊಡ್ಡ ತೊಟ್ಟಿಯಲ್ಲಿ ಹಾಕಿ ದ್ರಾಕ್ಷಿ ಹಣ್ಣನ್ನು ತುಳಿಯುವುದನ್ನು ಇದು ತಿಳಿಸತಕ್ಕಂಥದ್ದಾಗಿದೆ. ಎಂದರೆ ಅನೀತಿವಂತರಿಗೆ ದೇವರು ನೀಡುವ ದಂಡನೆಯ ಬಗ್ಗೆ ಈ ಒಂದು ವಾಕ್ಯಗಳು ಮಾತನಾಡುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಹೇಗೆ ಎಂಬುದಾಗಿ ನಾವು ನೋಡುವುದಾದರೆ, ನಾವು ಹಳೆಯ ಒಡಂಬಡಿಕೆಯಲ್ಲಿ ನಾವು ಗಮನಿಸತಕ್ಕಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ನೋವಿನ ಕಾಲದಲ್ಲಿ ನೋವನು 120 ವರ್ಷಗಳ ಕಾಲ ಪ್ರಸಂಗ ಮಾಡಿದನು. ಆದರೆ ದೇವರು ಮಳೆಯನ್ನು ಸುರಿಸಿ ಈ ಲೋಕವನ್ನು ನಾಶ ಮಾಡುವುದಕ್ಕಿಂತ ಮೊದಲು ನೋವಾ ಮತ್ತು ಆತನ ಕುಟುಂಬವನ್ನು ನಾವೇ ಒಳಗಡೆ ಕಳಿಸಿದರು. ಯಾಕೆಂದರೆ ಅವರು ನೀತಿವಂತರಾಗಿದ್ದರು. ಆ ನೀತಿವಂತರು ನಾವೇ ಒಳಗಡೆ ಹೋದ ಮೇಲೆ ದೇವರು ಈ ಲೋಕಕ್ಕೆ ದಂಡನೆಯನ್ನು ತಂದು ಈ ಲೋಕವನ್ನು ನಾಶ ಮಾಡಿದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಅದೇ ರೀತಿಯಾಗಿ ಈ ಒಂದು ಸಾಮ್ಯದಲ್ಲೂ ಸಹ ದೇವರು ಮೊದಲು ಗೋಧಿ ಅಂತಕ್ಕಂತಹ ಆ ಒಂದು ಕ್ರಿಸ್ತನ ಗುಣಗಳನ್ನು ಸಂಪೂರ್ಣವಾಗಿ ಪ್ರತಿಬಿಂಬಿಸುವಂತಹ ನೀತಿವಂತರನ್ನು ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗುವುದನ್ನು ಸೂಚಿಸುವಂತಿದಾಗಿದೆ. ಇನ್ನೂ ಸಹ ನಾವು ಆದಿಕಾಂಡ ಪುಸ್ತಕ 18 ಮತ್ತು 19 ಅಧ್ಯಾಯಗಳನ್ನು ನಾವು ಗಮನಿಸುವುದಾದರೆ, ಅದರಲ್ಲಿ ದೇವರು ಸೋದೋಮ್ ಗೋಮರ ಪಟ್ಟಣದ ಬಗ್ಗೆ ತಿಳಿಸತಕ್ಕಂಥವರಾಗಿದ್ದೆ. ಸೋದೋಮ್ ಗೋಮರ ಪಟ್ಟಣಗಳು ಆ ಕೃಪೆಯ ಬಾಗಿಲು ಮುಚ್ಚಿದ ನಂತರ ಆ ಲೋಕಕ್ಕೆ ದೇವರು ಬೆಂಕಿಯನ್ನು ಹಾಕಿ ಅನೀತಿವಂತರನ್ನ ನಾಶ ಮಾಡುವುದನ್ನು ಸೂಚಿಸತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ ಈ ಒಂದು ಸಾಮ್ಯದಲ್ಲೂ ಸಹ ದೇವರು ಕೃಪೆಯ ಬಾಗಿಲು ಮುಚ್ಚಿದ ನಂತರ ಲೋಟನನ್ನು ಅವನ ಕುಟುಂಬವನ್ನ ಆ ಪಟ್ಟಣದಿಂದ ಹೊರಗಡೆ ತಂದ ನಂತರ ದೇವರು ಅಗ್ನಿಯನ್ನು ಸುರಿಸುವಂತವನಾಗಿದ್ದಾನೋ, ಅದೇ ರೀತಿಯಾಗಿ ನೀತಿವಂತರನ್ನ ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋದ ನಂತರ ಈ ಲೋಕದ ಮೇಲೆ ದೇವರು ಪಾಪಿಗಳಿಗೆ, ಸೈತಾನನಿಗೆ ಅಂದರೆ ದುಷ್ಟರಿಗೆ ತನ್ನ ದಂಡನೆಯನ್ನು ನೀಡುವಂಥದ್ದನ್ನು ದ್ರಾಕ್ಷಿ ಗೊಂಚಲು ಮಾಗಿದೆ, ಅದನ್ನು ತೊಟ್ಟಿಯಲ್ಲಿ ಹಾಕಿ ತುಳಿಯಿರಿ ಎನ್ನುವಂಥ ವಿಚಾರಕ್ಕೆ ಹೋಲಿಕೆ ಮಾಡಬಹುದಾಗಿದೆ. ಇನ್ನೂ ಮುಖ್ಯವಾಗಿ ನಾವು ಗಮನಿಸುವುದಾದರೆ ಕ್ರಿಸ್ತ ಶಕ 70ರಲ್ಲಿ ಇಸ್ರಾಯೇಲ್ ಜನರಿಗೆ ನೀಡಿದಂತಹ ಕೃಪೆ ಕಾಲ ಮುಗಿದ ನಂತರ ಆ ಪಟ್ಟಣವನ್ನು ದೇವರು ಟೈಟಸ್ ಅನ್ನುವಂತಹ ರಾಜನ ಮುಖಾಂತರವಾಗಿ ಆ ಪಟ್ಟಣವನ್ನು ನಾಶನೆ ಮಾಡಿದರು. ಅನೇಕ ಇಸ್ರಾಯೇಲರು 1,000,000ಗಿಂತಲೂ ಹೆಚ್ಚು ಜನ ಆ ಪಟ್ಟಣದಲ್ಲಿ ಅಂದು ನಾಶವಾದರು. ಆದರೆ ನಿಜವಾದಂಥ ಕ್ರೈಸ್ತನು ಒಬ್ಬನೂ ಸಹ ನಾಶವಾಗಲಿಲ್ಲ ಎಂಬುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆ ನಿಜ ಕ್ರೈಸ್ತರೆಲ್ಲರೂ ಸಹ ಕ್ರಿಸ್ತನ ಪ್ರವಾದನೆಯನ್ನು ಅರಿತುಕೊಂಡಂಥವರಾಗಿ, ಕ್ರಿಸ್ತನು ಹೇಳಿದಂತಹ ಮಾತನ್ನು ಅರಿತುಕೊಂಡವರಾಗಿ ಅವರು ಆ ಪಟ್ಟಣದಿಂದ ಹೊರಗೆ ಹೋಗಿ ತಪ್ಪಿಸಿಕೊಂಡರು ಎಂಬುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದೇ ರೀತಿಯಾಗಿ ಈ ಸಾಮ್ಯವು ಸಹ ನಮಗೆ ಏನನ್ನು ತಿಳಿಸುವಂಥದ್ದಾಗಿದೆ ಅಂದರೆ, ಪ್ರಿಯ ಕೇಳುಗರೆ, ಯೇಸು ಸ್ವಾಮಿ ಕೃಪೆ ಕಾಲ ಮುಗಿದ ನಂತರ ಈ ಲೋಕಕ್ಕೆ ಬರುವಂತವನಾಗಿದ್ದಾನೆ. ನೀತಿವಂತರನ್ನ ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗತಕ್ಕಂಥವನಾಗಿದ್ದಾನೆ. ಪೂರ್ವವಾಗಿ ಆ ಒಂದು ಹಣ್ಣು ಮಾಗಿದೆ, ಕುಯಿಲಿಗೆ ಬಂದಿದೆ ಅನ್ನುವಂಥದ್ದು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂತಂದರೆ, ಕ್ರಿಸ್ತನ ಸಂಪೂರ್ಣ ಗುಣಗಳನ್ನು ಅವರು ಈ ಲೋಕದಲ್ಲಿ ಪ್ರತಿಬಿಂಬಿಸುವಂಥದ್ದನ್ನು ಸೂಚಿಸುವಂಥದ್ದಾಗಿದೆ. ಅನಂತರ ದೇವರು ಅನೀತಿವಂತರಿಗೆ ದಂಡನೆ ಕೊಡುವುದನ್ನು ಎರಡನೇ ಭಾಗದಲ್ಲಿ ದೇವರು ತಿಳಿಸುವಂತೆಯವರಾಗಿದ್ದಾರೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಕಟಣೆ ಪುಸ್ತಕ 14:17-18 ಗಮನಿಸುವುದಾದರೆ, ಬೆಂಕಿಗೆ ಅಧಿಕಾರವಿರುವ ದೇವದೂತನು ಯಜ್ಞವೇದಿಯಿಂದ ಬರುವುದನ್ನು ದೇವರು ಇಲ್ಲಿ ಹೇಳುವಂಥವನಾಗಿದ್ದಾನೆ. ಯಜ್ಞವೇದಿ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ, ಯಜ್ಞವೇದಿಯಲ್ಲಿ ಪಾಪದ ಬಲಿಯನ್ನು ಸಲ್ಲಿಸುವಂತಹ ಒಂದು ಸ್ಥಳವಾಗಿತ್ತು. ಎಂದರೆ ದೇವದೂತನು ಯಜ್ಞವೇದಿಯಿಂದ ಬರುತ್ತಾನೆ ಎಂದರೆ, ಯಾರ ಪಾಪಗಳನ್ನು ಅರಿಕೆ ಮಾಡಿ ಅವರ ಪಾಪಗಳು ಸಮಿಸಲ್ಪಟ್ಟಿದೆ, ಯಾರ ಪಾಪಗಳು ಇನ್ನೂ ಅರಿಕೆ ಮಾಡದೆ ಅವರು ದುಷ್ಟರಾಗಿ ಪಾಪಿಗಳಾಗಿ ಅವರು ಪಾಪ ಸಮಾಪನೆಯನ್ನು ಹೊಂದದೆ ಜೀವಿಸ್ತಕ್ಕಂಥವರಾಗಿದ್ದಾರೆ ಎನ್ನುವಂತಹ ಪ್ರತಿಯೊಂದು ರೆಕಾರ್ಡ್ ಸಹ ಈ ದೇವದೂತನ ಕೈಯಲ್ಲಿ ಇರುವಂಥದ್ದಾಗಿದೆ. ಆತನು ಪುಸ್ತಕವನ್ನು ಹಿಡಿದುಕೊಂಡು ಅಲ್ಲಿರ್ತಕ್ಕಂಥ ವಿಚಾರವನ್ನು ಅರ್ತಿರ್ತಕ್ಕಂಥವನಾಗಿದ್ದಾನೆ. ಆದ್ದರಿಂದ ಇಲ್ಲಿ ಅನೀತಿವಂತರು ತಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಡದೆ, ಪಾಪವನ್ನು ಹರಿಕೆ ಮಾಡದೆ ಇರುವುದರಿಂದ ಅವರ ಪಾಪಗಳ ಪಾತ್ರೆ ತುಂಬಿದೆ, ಅವರ ಪಾಪದ ಪಾತ್ರೆ ಮಿತಿಮೀರಿದೆ, ಹೆಚ್ಚಾಗಿದೆ ಎನ್ನುವುದನ್ನು ಸೂಚಿಸುವಂಥದ್ದಾಗಿದೆ. ಇಲ್ಲಿ ಈ ದೇವದೂತನು ಎಲ್ಲಿಂದ ಬರ್ತಕ್ಕಂಥವನಾಗಿದ್ದಾನೆ ಅಂತಂದ್ರೆ ಬೆಂಕಿಗೆ ಅಧಿಕಾರವುಳ್ಳ ದೇವದೂತನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ದೇವರ ಆಲಯದಲ್ಲಿ ಬೆಂಕಿಯ ಜೊತೆ ಧೂಪವನ್ನು ಸೇರಿಸಿಕೊಂಡರೆ ಅದು ದೇವ ಭಕ್ತರ ಪ್ರಾರ್ಥನೆಯನ್ನು ದೇವರು ಪರಿಶುದ್ಧಪಡಿಸಿ ಅದನ್ನು ಪ್ಯೂರಿಫಿಕೇಶನ್ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ ಆಂಗ್ಲ ಭಾಷೆಯಲ್ಲಿ. ಅದನ್ನು ಪರಿಶುದ್ಧಪಡಿಸಿ ಆತನಿಗೆ ನೀಡುವಂಥದ್ದನ್ನು ಇಲ್ಲಿ ಸೂಚಿಸುವಂಥದ್ದಾಗಿದೆ. ಆದರೆ ಇಲ್ಲಿ ಧೂಪದ ಬಗ್ಗೆ ಯಾವುದೇ ಉಲ್ಲೇಖವಿಲ್ಲ. ಯಾಕೆಂದರೆ ಸತ್ಯವೇದದಲ್ಲಿ ಧೂಪ ಅನ್ನುವಂಥದ್ದು ಆ ಒಂದು ದೇವದರ್ಶನ ಗುಡಾರದಲ್ಲಿ ಹಾಕಲ್ಪಡಲಾಗಿತ್ತು. ಅದು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂತಾರೆ, ಜನಗಳ ಪ್ರಾರ್ಥನೆಯನ್ನು ಸೂಚಿಸ್ತಕ್ಕಂಥದ್ದಾಗಿತ್ತು. ಇಲ್ಲಿ ನಾವು ನೋಡುವಂಥದ್ದು ಧೂಪದ ಬಗ್ಗೆ ಯಾವುದೇ ಉಲ್ಲೇಖವಿಲ್ಲ, ಕೇವಲ ಬೆಂಕಿಗೆ ಅಧಿಕಾರವುಳ್ಳ ದೂತನು ಎಂದರೆ ಬೆಂಕಿ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ, ಯಾಕೆ ಬೆಂಕಿಯ ಬಗ್ಗೆ ಮಾತನಾಡ್ತಕ್ಕಂಥದ್ದಾಗಿದೆ ಅಂತಂದರೆ ಬೆಂಕಿ ದಹಿಸುವಂಥದ್ದಾಗಿದೆ. ಅಂದರೆ ಬೆಂಕಿ ನಿತ್ಯನಾಶದ ಸಂಕೇತವಾಗಿದೆ ಎಂದರೆ ದೇವರು ಅನೀತಿವಂತರಿಗೆ ನೀಡುವ ಒಂದು ದಂಡನೆ ಬಗ್ಗೆ ತಿಳಿಸುವಂಥದ್ದಾಗಿದೆ. ಅಂದರೆ ಅನೀತಿವಂತರು ನೀತಿವಂತರನ್ನ ನಾಶ ಮಾಡಿ ಅವರ ರಕ್ತವನ್ನು ಕುಡಿದು ಮತ್ತರಾಗಿ ಅವರನ್ನು ಅನೇಕ ರೀತಿಯಲ್ಲಿ ಹಿಂಸೆ ಪಡಿಸಿ ನಾಶ ಮಾಡಿದ್ದರಿಂದ ಆ ವ್ಯಕ್ತಿಗಳ ಪಾಪದ ಪಾತ್ರೆ ತುಂಬಿರುತ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ. ದೇವರ ಸಮ್ಮುಖಕ್ಕೆ ಅವರ ಪಾಪದ ಪಾತ್ರೆ ತುಂಬಿ ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ದೇವರು ಇಲ್ಲಿ ರೌದ್ರವೆಂಬ ತೊಟ್ಟಿಯಲ್ಲಿ ಹಾಕಿ ದ್ರಾಕ್ಷರಕ್ಷವನ್ನು ತುಳಿಸುವುದರ ಬಗ್ಗೆ ಇಲ್ಲಿ ತಿಳಿಸುವಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹಳೆಯ ಒಡಂಬಡಿಕೆಯಲ್ಲಿ ಅನೀತಿವಂತರನ್ನು ದ್ರಾಕ್ಷ ಗೊಂಚಲಿನಲ್ಲಿ ಹಾಕಿ ಆ ತೊಟ್ಟಿಯಲ್ಲಿ ಹಾಕಿ ತುಳಿಯುವುದಕ್ಕೆ ಹೋಲಿಸಿರುವುದನ್ನು ಅನೇಕ ಪ್ರವಾದಿಗಳು ಮಾತನಾಡಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಮೊದಲನೇದಾಗಿ ನಾವು ನೋಡುವುದಾದರೆ ಯೆರೆಮೀಯನು ತನ್ನ ಪ್ರಲಾಪಗಳ ಪುಸ್ತಕದಲ್ಲಿ ಪ್ರಲಾಪಗಳು 1:15 ವಚನದಲ್ಲಿ ಆತನು ಈ ರೀತಿಯಾಗಿ ಹೇಳುವಂಥವನಾಗಿದ್ದಾನೆ. ಏನನ್ನು ಹೇಳುವಂಥವನಾಗಿದ್ದಾನೆ ಎಂಬುದಾಗಿ ನಾವು ನೋಡಬೇಕಾದರೆ ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಕರ್ತನು ಯಹೂದ್ಯವೆಂಬ ಯುವತಿಯನ್ನು ತೊಟ್ಟಿಯಲ್ಲಿನ ದ್ರಾಕ್ಷೆಯ ಹಾಗೆ ತುಳಿದಿದ್ದಾನೆ ಎಂಬುದಾಗಿ ಆತನು ತಿಳಿಸುವಂಥವನಾಗಿದ್ದಾನೆ. ಇದು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ, ಇದು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ ಪ್ರಿಯ ಕೇಳುಗರೆ ಇಲ್ಲಿ ಗಮನಿಸಿರಿ, ಯುವತಿ ಯಹೂದ್ಯವೆಂಬ ಯುವತಿ ಅಂತಕ್ಕಂಥದ್ದು ಒಂದು ಸಭೆ, ಇಸ್ರಾಯೇಲ್ ಸಭೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಯಹೂದ್ಯರ ಒಂದು ಸಭೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅವರ ಪಾಪದ ನಿಮಿತ್ತವಾಗಿ ತೊಟ್ಟಿಯಲ್ಲಿ ದ್ರಾಕ್ಷೆಯ ಹಾಗೆ ತುಳಿದಿದ್ದಾನೆ, ಅವರಿಗೆ ಕಷ್ಟಗಳನ್ನು ಅವರಿಗೆ ಹಿಂಸೆಗಳನ್ನು ತಂದು ಅವರನ್ನು ನಾಶ ಮಾಡುವವನಾಗಿದ್ದಾನೆ ಎನ್ನುವಂತಹ ವಿಚಾರವನ್ನು ತಿಳಿಸ್ತಕ್ಕಂಥವನಾಗಿದ್ದಾನೆ. ಯಾಕೆಂದರೆ ಆಗಿನ ಕಾಲದಲ್ಲಿ ಯೆರೆಮೀಯ ಪ್ರವಾದಿ ಅನೇಕ ವಿಧವಾದಂತಹ ಪ್ರವಾದನೆಗಳನ್ನು ಹೇಳಿ ದೇವರು ಈ ಒಂದು ಪಟ್ಟಣವನ್ನು ನಾಶ ಮಾಡ್ತಕ್ಕಂಥವನಾಗಿದ್ದಾನೆ, ನೀವು ಮನ ತಿರುಗಿರಿ, ನಿಮ್ಮ ವಿಗ್ರಹಾರಾಧನೆಗಳಿಂದ ಬಿಟ್ಟು ಬನ್ನಿರಿ, ಸಬ್ಬತ್ತಿನವನ್ನು ಆರಾಧಿಸಿರಿ ಎಂಬುದಾಗಿ ಹೇಳಿದಾಗಲೂ ಸಹ ಅವರು ಕೇಳದೆ ಹೋದ ಕಾರಣದಿಂದ ಅವರಿಗೆ ಬರ್ತಕ್ಕಂಥ ದಂಡನವನ್ನು ಸಾಂಕೇತಿಕವಾಗಿ ದೇವರು ಇಲ್ಲಿ ತಿಳಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇನ್ನೂ ಸಹ ಯೆಶಾಯನ ಪ್ರವಾದನೆ ಗ್ರಂಥ 63:1-6 ತನಕ ನಾವು ನೋಡುವುದಾದರೆ ಇದರಲ್ಲಿ ಏದೋಮಿನವರಿಗೆ ದೇವರು ನೀಡಿದ ಒಂದು ದಂಡನೆ ವಿಚಾರವಾಗಿ ತಿಳಿಸುವಾಗ ಈ ದ್ರಾಕ್ಷಿಯನ್ನು ತೊಟ್ಟಿಯಲ್ಲಾಕಿ ತುಳಿದಿದ್ದೇನೆ ಅನ್ನುವಂಥದ್ದು ದೇವರ ಕೋಪದಿಂದ ಅವರನ್ನು ನಾಶ ಮಾಡಿದ್ದೇನೆ, ಚೂರು ಮಾಡಿದ್ದೇನೆ ಎಂಬುದನ್ನು ತಿಳಿಸುವಂಥದ್ದನ್ನು ದೇವರು ಇಲ್ಲಿ ತಿಳಿಸುವಂಥವರಾಗಿದ್ದಾಗೆ ಅದನ್ನು ನಾವು ಓದುವಾಗ ಯೆಶಾಯನ ಪ್ರವಾದನೆ ಗ್ರಂಥ 63:1-6 ತನಕ ಈ ರೀತಿಯಾಗಿ ಹೇಳ್ತಕ್ಕಂಥದ್ದಾಗಿದೆ. ಆಹಾ, ರಕ್ತವರ್ಣದ ಉಡುಪನ್ನುಟ್ಟು ಘನವಸ್ತ್ರವನ್ನ ಧರಿಸಿಕೊಂಡು ಮಹಾಶೌರ್ಯ ಯುಕ್ತನಾಗಿ ಮೆರೆಯುತ್ತಾ ಏದೋಮಿನ ಬೆಂಚೋದದಿಂದ ಬರುವ ಈತನು ಯಾರು? ಸತ್ಯಾನುಸಾರವಾಗಿ ಮಾತಾಡುವ ರಕ್ಷಿಸಲು ಸಮರ್ಥನಾದ ನಾನೇ. ನಿನ್ನ ಉಡುಪು ಏಕೆ ಕೆಂಪಾಗಿದೆ? ನಿನ್ನ ವಸ್ತ್ರಗಳು ದ್ರಾಕ್ಷಿಯನ್ನ ತುಳಿಯುವವನ ಬಟ್ಟೆಯ ಆಗಿರುವುದು ಯಾಕೆ? ನಾನೊಬ್ಬನೊಬ್ಬನಾಗಿಯೇ ದ್ರಾಕ್ಷಿಯನ್ನ ತೊಟ್ಟಿಯಲ್ಲಿ ತುಳಿದಿದ್ದೇನೆ. ಜನಾಂಗದವರಲ್ಲಿ ಯಾರು ನನ್ನೊಂದಿಗಿರಲಿಲ್ಲ. ನನ್ನ ಕೋಪದಿಂದ ಶತ್ರುಗಳನ್ನ ತುಳಿದಿದ್ದೇನೆ. ರೋಷ ವಿರಿಸಿದವನಾಗಿ ಅವರನ್ನ ಕಾಲಿನಿಂದ ಒಸಗಿದ್ದೆನು. ಅವರ ಸರವು ನನ್ನ ವಸ್ತ್ರಗಳ ಮೇಲೆ ಸಿಡಿದಿದೆ. ನನ್ನ ಉಡುಪನ್ನೆಲ್ಲ ಮಾಸಿಕೊಂಡಿದ್ದೆನು. ಯಾಕೆಂದರೆ ಮುಯ್ತುಯಿಸುವ ದಿನವು ನನ್ನ ಹೃದಯದಲ್ಲಿ ಸಿದ್ಧವಾಗಿತ್ತು. ನನ್ನ ಜನರು ವಿಮೋಚಿಸುವ ವರ್ಷವು ಒದಗಿತು. ನಾನು ನೋಡಲು ಅಸಹಾಯಕರು ಯಾರೂ ಇರಲಿಲ್ಲ. ಯಾವ ಬೆಂಬಲವೂ ಇಲ್ಲದ್ದನ್ನು ಕಂಡು ಸ್ತಬ್ಧನಾದೆನು. ಆಗ ನನ್ನ ಸ್ವಹಸ್ತವೇ ನನಗೆ ರಕ್ಷಣಾ ಸಾಧನವಾಯಿತು. ನನ್ನ ರೌದ್ರವೇ ನನಗೆ ಆಧಾರವಾಯಿತು. ನನ್ನ ಕೋಪದಿಂದ ಜನಾಂಗಗಳನ್ನು ತುಳಿದು ರೋಷವೇರಿದವನಾಗಿ ಅವುಗಳನ್ನು ಚೂರು ಚೂರು ಮಾಡಿ ನೆಲದ ಮೇಲೆ ಅವುಗಳನ್ನು ಸಾರುವನು ಸುರಿಸುವೆನು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ದೇವರ ವಾಕ್ಯದಲ್ಲಿ ನಾವು ಗಮನಿಸುವುದಾದರೆ ಆಗಿನ ಕಾಲದಲ್ಲಿಯೇ ಈ ಹೇದೋಮ್ ಅಂತಕ್ಕಂತಹ ಜನಗಳ ಮೇಲೆ ದೇವರು ಹೇಗೆ ನ್ಯಾಯ ತೀರ್ಪು ಮಾಡಿದ್ದಾನೆ, ಇಸ್ರಾಯೇಲ್ ಜನಗಳ ಮೇಲೆ ಅವರು ಯುದ್ಧಕ್ಕೆ ಬಂದಾಗ ಯಾವ ರೀತಿಯಲ್ಲಿ ಅವರನ್ನು ನಾಶ ಮಾಡಿದನು ಅನ್ನುವುದನ್ನು ಸೂಚಿಸುವಂತದಾಗಿದೆ. ಅದೇ ರೀತಿಯಾಗಿ ಕೊನೆಯ ಕಾಲದಲ್ಲೂ ಸಹ ನೀತಿವಂತರ ಮೇಲೆ ಯುದ್ಧ ಮಾಡಲು ಈ ಜನಗಳು ಬರತಕ್ಕಂಥವರಾಗಿದ್ದಾರೆ. ಆಗ ದೇವರು ಇವರನ್ನು ದ್ರಾಕ್ಷಿಯ ತೊಟ್ಟಿಯಲ್ಲಿ ಹಾಕಿ ತುಳಿಯುವಂಥದ್ದನ್ನು ನಾವು ಪ್ರವಾದನೆಯ ಪುಸ್ತಕದಲ್ಲಿ ನೋಡಬಹುದಾಗಿದೆ. ಅದನ್ನೇ ಪ್ರಕಟಣೆ ಪುಸ್ತಕದಲ್ಲಿ 14:19-20 ನಾವು ಓದುವುದಾದರೆ ದ್ರಾಕ್ಷಿ ತೊಟ್ಟಿಯಲ್ಲಿ ಹಾಕಿ ತುಳಿಯುವುದು ಎನ್ನುವುದು ಏನನ್ನು ಸೂಚಿಸತಕ್ಕಂಥದ್ದಾಗಿದೆ ಅಂತಂದರೆ ಸಾಂಕೇತಿಕವಾಗಿ ತಿಳಿಸಲ್ಪಟ್ಟಿರ್ತಕ್ಕಂಥದ್ದಾಗಿದೆ. ಅನೀತಿವಂತರನ್ನು ದೇವರು ಹೇಗೆ ನಾಶ ಮಾಡತಕ್ಕಂಥನಾಗಿದ್ದಾನೆ ಎಂಬುದಾಗಿ. ಇದು ಯುದ್ಧದ ಭೂಮಿಯನ್ನು ಸೂಚಿಸುವುದಿಲ್ಲ, ಸೈನಿಕರ ಜೊತೆ ಯುದ್ಧ ಮಾಡುವುದನ್ನು ಇದು ಸೂಚಿಸುವುದಿಲ್ಲ. ಆದರೆ ಪಾಪಗಳನ್ನು ದೇವರು ನಾಶ ಮಾಡಿ ಪಾಪಿಯನ್ನು ನಾಶ ಮಾಡುವುದರ ಒಂದು ವಿಚಾರವನ್ನು ಸಾಂಕೇತಿಕವಾಗಿ ತಿಳಿಸಿದ್ದಾರೆ. ಹೇಗೆಂದರೆ ಎಲಿಯ ಪ್ರವಾದಿಯ ನಾವು ನೋಡುವಂತೆಯವರಾಗಿದ್ದೇವೆ. ಆತನು ಕಾರ್ಮೇಲ್ ಬೆಟ್ಟದ ಮೇಲೆ ಬಾಳ್ ದೇವರ ಅಂದರೆ ಆಗಿನ ಕಾಲದಲ್ಲಿ ಸುಳ್ಳು ಪ್ರವಾದಿಗಳ ನಡುವೆ ಒಂದು ವಾಗ್ವಾದ ನಡೆಯಿತು. ಅದರಲ್ಲಿ ಎಲಿಯನ್ನು ಹೇಳುವಂತೆವನಾಗಿದ್ದಾನೆ, ಇಬ್ಬರೂ ಸಹ ಬಲಿಪೀಠವನ್ನು ಕಟ್ಟೋಣ, ಯಾರ ದೇವರು ಪರಲೋಕದಿಂದ ಬೆಂಕಿಯನ್ನ ತರ್ತಕ್ಕಂಥವನಾಗಿದ್ದಾನೋ ಅವನೇ ನಿಜವಾದ ದೇವರು ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಅಂತಹ ಒಂದು ಸಂದರ್ಭದಲ್ಲಿಯೇ ನಾವು ನೋಡತಕ್ಕಂಥವರಾಗಿದ್ದೇವೆ. ಬಾಳ್ ಪ್ರವಾದಿಗಳು, ಸುಳ್ಳು ಪ್ರವಾದಿಗಳು ಆ ಬೆಂಕಿಯನ್ನು ತರಲು ಅನೇಕ ಪ್ರಯತ್ನ ಪಟ್ಟು ವಿಫಲರಾಗ್ತಕ್ಕಂಥವರಾಗಿದ್ದಾರೆ. ಆದರೆ ನಿಜ ಪ್ರವಾದಿಯಾದಂಥ ಎಲಿಯನು ಪರಲೋಕದಿಂದ ಬೆಂಕಿಯನ್ನು ತರತಕ್ಕಂಥವನಾಗಿದ್ದಾನೆ. ಬೆಂಕಿಯನ್ನು ತಂದ ನಂತರ ನಡೆಯುವಂತಹ ಒಂದು ಘಟನೆ ಏನೆಂದರೆ ನಾವು ದೇವರ ವಾಕ್ಯದಲ್ಲಿ ನೋಡುವಂತೆಯವರಾಗಿದ್ದೇವೆ. 1 Kings 18:40 ಗಮನಿಸುವುದಾದರೆ ಬಾಳನ ಪ್ರವಾದಿ ಎಲ್ಲರನ್ನ ಹಿಡಿದು ಅದರಲ್ಲಿ ಒಬ್ಬನು ತಪ್ಪಿಸಿಕೊಳ್ಳಬಾರದು, ಅವನು ಅವರನ್ನ ಕಿಸೋನ್ ಹಳ್ಳಕ್ಕೆ ಒಯ್ದು ಅಲ್ಲಿ ಕೊಲ್ಲಿಸಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಇದೇ ರೀತಿಯಲ್ಲಿ ಅರ್ಮಗೆದನ್ ಅಂದರೆ ಸುಳ್ಳು ಪ್ರವಾದಿ, ಘಟಸರ್ಪ, ಮೃಗ ಈ ಮೂರು ಜನರು ಸೇರಿಕೊಂಡು ಸರ್ವಶಕ್ತನ ದಿನದಲ್ಲಿ ನಡೆಯುವ ಅರ್ಮಗೆದನ್ ಅನ್ನುವಂತಹ ಸ್ಥಳಕ್ಕೆ ಯುದ್ಧ ಮಾಡಲು ಸೇರಿಸುವಂತವರಾಗಿದ್ದಾರೆ. ಅಂದರೆ ಅರ್ಮಗೆದನ್ ಅಂತಕ್ಕಂತಹ ಆ ಒಂದು ಬೆಟ್ಟ, ಆ ಪರ್ವತ ಎಲ್ಲೂ ಸಹ ಇಲ್ಲ. ಮೆಗಿದೋ ಅಂತಕ್ಕಂತಹ ಆ ಹಳ್ಳಕ್ಕೆ ಎಲ್ಲಾ ಪಾಪಿಗಳನ್ನ ಹಾಕಿ ದೇವರು ನಾಶ ಮಾಡುವುದನ್ನ ಈ ಒಂದು ಪುಸ್ತಕದಲ್ಲಿ ನಾವು ನೋಡುವಂತೆಯವರಾಗಿದ್ದೇವೆ. ಇದನ್ನೇ ಹೆಚ್ಚಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕೆಂದರೆ ಯೋವೇಲನ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. 19 Kings 18 ನಾವು ಗಮನಿಸುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ಬಹಳ ಸುಂದರವಾಗಿ ತಿಳಿಸುವುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಂದರೆ ಯೋವೇಲನ ಪ್ರವಾದನೆ ಪುಸ್ತಕದಲ್ಲಿ ಯಾವ ರೀತಿಯಾಗಿ ಈ ದ್ರಾಕ್ಷಿ ತೊಟ್ಟಿಯಲ್ಲಾಕಿ ತುಳಿಯಬೇಕು ಅನ್ನುವಂಥ ವಿಚಾರವನ್ನು ದೇವರು ಸಂಪೂರ್ಣವಾಗಿ ತಿಳಿಸಿದ್ದಾನೆ. ಇಸ್ರಾಯೇಲ್ ಜನರಿಗೆ ಅವತ್ತು ನಡೆದಂತಹ ಒಂದು ಘಟನೆ ಅದು ಸಾಂಕೇತಿಕ, ಅದೇ ವಿಚಾರವನ್ನು ಕೊನೆ ಕಾಲದಲ್ಲಿ ದೇವರು ತಿಳಿಸುವಂತವನಾಗಿದ್ದಾನೆ. ಆತ್ಮೀಯ ಪ್ರಿಯ ಕೇಳುಗರೆ, ನೀವು ನಿಮ್ಮ ಸತ್ಯವೇದವನ್ನು ಯೋವೇಲನ ಪ್ರವಾದನೆ ಪುಸ್ತಕ 3ನೇ ಅಧ್ಯಾಯದಿಂದ 9-16 ನೀವು ಓದುವುದಾದರೆ ಅರ್ಮಗೆದ್ದವನ ಅಂತಕ್ಕಂತಹ ಆ ಒಂದು ಯುದ್ಧದ ಘಟನೆ ಮತ್ತು ಇಲ್ಲಿ ನಡೀತಕ್ಕಂತಹ ಘಟನೆ ಎರಡಕ್ಕೂ ಹೊಂದಾಣಿಕೆ ಮಾಡಿ ನೋಡುವುದಾದರೆ ದೇವರು ನಮಗೆ ಅಲ್ಲಿ ಉತ್ತಮವಾದಂತಹ ಆತ್ಮಿಕ ಅರ್ಥಗಳನ್ನು ಕೊಡುವುದಂತನ್ನು ನಾವು ನೋಡುವಂತವರಾಗಿದ್ದೇವೆ. ಅಲ್ಲೂ ಸಹ ಇಸ್ರಾಯೇಲ್ ಜನರಿಗೆ ಬಂದಂತಹ ಒಂದು ಕಷ್ಟದ ನಿಮಿತ್ತವಾಗಿ ದೇವರು ಅವರನ್ನು ಬಿಡಿಸಿ ಅವರಿಗೆ ವಿರುದ್ಧವಾಗಿ ಬರ್ತಕ್ಕಂತಹ ಅನೇಕ ಜನರನ್ನು ನಾಶ ಮಾಡುವುದರ ಬಗ್ಗೆ ಅಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಹೇಗೆ ಘಟಸರ್ಪ, ಸುಳ್ಳು ಪ್ರವಾದಿ ಹಾಗೂ ಮೃಗ ಮೂರು ಜನ ಸೇರಿಕೊಂಡು ದೇವರ ಜನರ ಮೇಲೆ ಯುದ್ಧ ಮಾಡುವುದಕ್ಕೆ ಬರ್ತಕ್ಕಂಥವರಾಗಿದ್ದಾರೆ, ಆದರೆ ದೇವ ಜನರು ಅವರ ಜೊತೆಯಲ್ಲಿ ಯುದ್ಧ ಮಾಡಿ ಜಯಿಸುವಂಥವರಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ತಿಳಿಸತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ಜೀವಿಸುವಂತಹ ಈ ಕೊನೆಯ ಕಾಲದಲ್ಲಿ ಈ ಮೂರು ದೂತರ ಸಂದೇಶ ಮುಗಿದ ನಂತರ ದೇವರು ನೀತಿವಂತರನ್ನ ಪರಲೋಕ ರಾಜ್ಯಕ್ಕೆ ತೆಗೆದುಕೊಂಡು ಹೋಗಲು ಬರತಕ್ಕಂಥ ವಿಚಾರವೇ ಭೂಮಿಯ ಪೈರು ಮಾಗಿದೆ, ಕುಡುಗಲನ್ನು ಹಾಕಿ ಕುಯ್ಯಿ ಅಂತಕ್ಕಂಥದ್ದನ್ನು ಸೂಚಿಸತಕ್ಕಂಥದ್ದಾಗಿದೆ. ಆದರೆ ಅದೇ ಎರಡನೇ ಭಾಗದಲ್ಲಿ ನಾವು ನೋಡುವುದಾದರೆ ಭೂಮಿಯ ದ್ರಾಕ್ಷಿ ಗೊಂಚಲು ಮಾಗಿದೆ, ಅದು ಸುಮ್ಮನೆ ಮಾಗಿಲ್ಲ, ಪೂರ್ಣವಾಗಿ ಮಾಗಿದೆ, ಅದನ್ನು ನೀನು ಕುಡುಗಲನ್ನು ಹಾಕಿ ಕುಯ್ಯಿ, ಆ ದ್ರಾಕ್ಷೆ ಗೊಂಚಲನ್ನ ತೊಟ್ಟಿಯಲ್ಲಾಕಿ ತುಳಿ ಅಂತಕ್ಕಂಥದ್ದು ಅನೀತಿವಂತರನ್ನ ನಾಶ ಮಾಡತಕ್ಕಂಥದ್ದನ್ನ ಸೂಚಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಈ ಮೂರು ದೂತರ ಸಂದೇಶದಲ್ಲಿ ಅನೇಕ ವಿಚಾರಗಳನ್ನು ನಾವು ಕಲಿತಿದ್ದೇವೆ. ನೀವು ಆಶೀರ್ವಾದವನ್ನು ಹೊಂದಿದ್ದೀರಿ ಎಂಬುದಾಗಿ ನಾನು ಬಯಸ್ತಕ್ಕಂಥನಾಗಿದ್ದೇನೆ. ಒಂದು ವೇಳೆ ನೀವು ಆಶೀರ್ವಾದವನ್ನು ಹೊಂದಿ ಇದರ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದರೆ ಮುಂದಿನ ದಿನಗಳಲ್ಲಿ ನಮ್ಮನ್ನು ನೀವು ಸಂಪರ್ಕಿಸಿ ದೇವರ ಆಶೀರ್ವಾದ ಹೊಂದಿ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಅಪ್ಪ ನಿನ್ನ ಒಂದು ಮೂರು ದೂತರ ಸಂದೇಶ ನಮಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದೀಯ ಸ್ವಾಮಿ. ಇವುಗಳನ್ನು ಅರ್ತುಕೊಂಡು ನಿನ್ನ ಪರಲೋಕ ರಾಜ್ಯಕ್ಕೆ ನಾವು ಸಿದ್ಧರಾಗುವ ಹಾಗೆ ನಮ್ಮನ್ನು ಆಶೀರ್ವದಿಸು, ಅಭಿಷೇಕಿಸು ಸ್ವಾಮಿ. ಅಪ್ಪ ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು, ಅವರು ಸಹ ನಿನ್ನ ಪರಲೋಕ ರಾಜ್ಯಕ್ಕೆ ಸೇರುವ ಹಾಗೆ ನೀ ಸಹಾಯ ಮಾಡು ಸ್ವಾಮಿ. ಯಾಕೆಂದರೆ ಒಬ್ಬನು ನಾಶವಾಗದೆ ಎಲ್ಲ ನಿತ್ಯ ಜೀವ ಹೊಂದಬೇಕೆಂಬುದೇ ನಿನ್ನ ಉದ್ದೇಶವಾಗಿದೆ ಸ್ವಾಮಿ. ಅದಕ್ಕೋಸ್ಕರ ನೀನು ಕಾದುಕೊಂಡಿದ್ದೀಯಾ. ಹೌದು ಸ್ವಾಮಿ, ನಾವು ನಾಶವಾಗಿದೆ, ನಿತ್ಯ ಜೀವವನ್ನು ಹೊಂದುವ ಹಾಗೆ ನಿನ್ನ ಪ್ರೀತಿಯನ್ನು ಹರಿದುಕೊಂಡು ನಿನ್ನ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸುವ ಹಾಗೆ ನಮ್ಮ ಸ್ವಂತ ಬಲದಿಂದಲ್ಲ ನಿನ್ನ ಭಯದಿಂದ ನಮ್ಮನ್ನು ತಯಾರಿ ಮಾಡಿ ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-33-2231ಗೆ ಸಂಪರ್ಕಿಸಬಹುದು ಅಥವಾ bible@awr.orgಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಸಂಪೂರ್ಣ ತಿಳ್ಕೊಂಡಿದ್ದೀನಿ.